குருப்போ நமஹ. அப்ரமம் மங்கரைத்தம் அஜடம் விமலம் சதா ஆனந்தீர்த்தமலம் விஜயதாபத்ரயாபகம் நித்யா சித்தாந்த துத்வாந்த வித்வம்ஷ்ணசக்ஷிண ஜெய்தீர்த்தகர்த்தநிர்பாஸ்தாம் நோ ஹிருதம்பரே அத்திகர்த்தகல்போயம் பிரத்யத்திகதகேசரி வியாசதீர்த்தகுருபூயாத் அஸ்மிதிஷ்டாத சித்தியே தபோ வித்யா விரக்தியாதி சத்மனோகாகராணம் வாஜிராஜகுரூன் வந்தே ஹைக்ருபராஷயான் பூஜ்ய ராகவேந்திராய சித்திதர்மணதாய ச பரதாம் கல்பவருஷாய நமதாம் காமதேனவே துருவாதிவாந்திரவே வைஷ்ணவேந்தி வரேந்தவே ஸ்ரீராகவேந்திர குருவே நமக்கிண்டையாளவே ஆபாதமொழி பர்யந்தம் குருநாமாக்கியம் ஸ்மரே தென விக்னா பிரஷ்யந்தி சித்தியந்த மனோரதாஹ. ஹரி ஓம் ஸ்ரீ குருப்யோ நமஹ. நாவு ಭಾಗವತ ಋತುಸಾರ ಅದನ್ನು ಮಾಡ್ತಾ ಇದ್ದೀವಿ. ಇಷ್ಟುವರೆಗೂ ಹೇಳಿದ ಶ್ಲೋಕಗಳನ್ನು ಓದಿಬಿಟ್ಟು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಜನ್ಮಾದ್ಯಸ್ಯೇತೋನ್ವಯಾದ್ ಇತರತಸ್ತಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹುದಾಯ ಆದಿ ಕವಯೇ ಮುಷ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರತ್ತಿ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ನಿಗಮ ಕಲ್ಪತರೋರ್ಗರಿತಂ ಫಲಂ ಶುಕ ಮುಖಾದ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಯಂ ಪ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಪಿಬಂತಿಯೇ ಭಗವತ ಆತ್ಮನಸ್ಸತಾಂ ಕಥಾಮೃತಂ ಶ್ರವಣ ಪುಟೇಶು ಸಂಭೃತಂ ಪುನಂತಿ ತೇ ವಿಷಯ ವಿದೂಷಿತಾಶಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ ತಪಸ್ವಿನೋ ದಾನ ಪರಾಯಶಸ್ವಿನೋ ಮನಸ್ವಿನೋ ಮಂತ್ರ ವಿದ ಸುಮಂಗಳಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶವಸೇ ನಮೋ ನಮಃ. ಯೇಷಾಂ ಸ ಏವ ಭಗವಾನ್ ದಯೇದನಂತಃ ಸರ್ವಾತ್ಮನಾಶ್ರಿತ ಪದೋ ಯದಿ ನಿರ್ಯಲೀಕಂ ತೇ ವೈ ವಿದಂಚಿತಿ ತರಂತಿ ಚ ದೇವಮಾಯಾಂ ನೈಷಾಂ ಮಮಾಹಮಿತಿ ಧೀ ಸ್ವಶುಗಾಲ ಭಕ್ಷ್ಯೇ. ಇಷ್ಟುವರೆಗೂ ನೋಡಿದ್ದೀವಿ. ಇದು ಭಗವಂತನಿಗೆ ಬಗ್ಗೆ ಹೇಳುವಂತಹ ಮಾತುಗಳು. ಭಗವಂತನು ಅವನು ಯೇಷಾಂ ಸ ಏವ ಭಗವಾನ್ ದಯೇದಂತಃ, ಯಾರನ್ನಾದ್ರೆ ಆ ಭಗವಂತ ದಯ ಮಾಡ್ತಾನೋ ಆ ಭಗವಂತನಾದವನು ಅನಂತನಾದವನು ದೇಶತಃ ಕಾಲತಃ ತುಂಬಿರುವವನು ಯಾರ ಮೇಲೆ ದಯ ಮಾಡ್ತಾನೋ ಯಾ ಅಂತಹ ಅವನು ಸರ್ವಾತ್ಮನ ಆಶ್ರಿತ ಪದೋ ಯದಿ, ಯಾರಾದ್ರೆ ಸರ್ವಾತ್ಮನ ಎಲ್ಲ ವಿಧಗಳಿಂದಲೂ ಆಶ್ರಿತ ಪದ ಭಗವಂತನನ್ನು ಪಾದಗಳನ್ನು ಆಶ್ರಯ ಮಾಡಿಕೊಂಡಿರ್ತಾರೋ ಯದಿ ನಿರ್ಯಲೀಕಂ ಅದು ನಿರ್ಯಲೀಕವಾದಂತ ಅಂತ ದೋಷಗಳೇ ಎಲೀಕ ಅಂದ್ರೆ ದೋಷಗಳು ಇಂತಹ ದೋಷಗಳು ಶೋಯಿಯಾಗಿ ಮಾಡುವುದು ದಾಂಬಿಕಕ್ಕೆ ಪ್ರಚಾರಕ್ಕೆ ನೋಡುವಕ್ಕೆ ದರ್ಶನಕ್ಕೆ ಎಲ್ಲ ಅಡ್ವರ್ಟೈಸ್ ಮಾಡಿಕೊಂಡಂತೆ ಹೀಗೆ ದಾಂಬಿಕವಾಗಿ ಮಾಡುವ ಭಕ್ತಿಯನ್ನು ಭಗವಂತ ಒಲ್ಲುವುದಿಲ್ಲ. ಯಾರಾದರೆ ಭಗವಂತನೇ ಎಲ್ಲವೂ ಅಂತ ವಿಶ್ವಾಸದಿಂದ ಭಕ್ತಿಯಿಂದ ಅವನನ್ನೇ ನಂಬಿ ಮನಸಾ ಭಗವಂತನನ್ನು ಎಲ್ಲ ವಿಧಗಳಿಂದಲೂ ಭಗವಂತನನ್ನು ಸೇವೆ ಮಾಡಿದರೆ ಭಗವಂತ ಅವರ ಮೇಲೆ ತಪ್ಪದೆ ದಯ ಮಾಡ್ತಾನೆ. ತೇವೈ ಅವರು ಮಾತ್ರವೇ ವಿದಂತಿ ಅತಿತರಂತಿ ದೇವಮಾಯಾಂ, ವಿದಂತಿ ದೇವಮಾಯಾಂ ಅತಿತರಂತಿ ಸಂಸಾರಂ, ದೇವಮಾಯೆಯನ್ನು ತಿಳಿದವರಾಗಿ ಸಂಸಾರವನ್ನು ದಾಟುತ್ತಾರೆ. ನ ಯೇಷಾಂ ಮಮ ಅಹಮಿತಿ ಧೀ ಸ್ವಶುಗಾಲ ಭಕ್ಷಿ, ಅಂತಹ ಅವರ ಲಕ್ಷಣ ಏನಾಗುತ್ತೆ, ಅವರು ಸ್ವಶುಗಾಲ ನಾಯಿಗಳು ನರಿಗಳು ತಿನ್ನುವಂತಹ ತಿನ್ನಲಕ್ಕೆ ಯೋಗ್ಯವಾಗಿರುವಂತಹ ಅಂತಹ ಈ ದೇಹ ಮಾಂಸ ನಿರ್ಮಿತವಾದ ಈ ದೇಹದ ಮೇಲೆ ಮಮಕಾರ ಅಹಂಕಾರದ ಬುದ್ಧಿಗಳನ್ನು ಬಿಟ್ಟಿರ್ತಾರೆ. ಮಮ ಅಹಮಿತಿ ಧೀಹಿ ನ ಏಷಾಂ, ಅವರಿಗೆ ಯಾವತ್ತೂ ಆ ಮಮಕಾರ ಅಹಂಕಾರಗಳ ಬುದ್ಧಿ ಇರೋದಿಲ್ಲ. ಈ ಸ್ವಶುಗಾಲಗಳು ನಾಯಿನರಿಗಳು ತಿನ್ನುವಂತಹ ತಿನ್ನಲಕ್ಕೆ ಭಕ್ಷ್ಯೆ ತಿನ್ನಲಕ್ಕೆ ಯೋಗ್ಯವಾಗಿರುವಂತಹ ತಿನ್ನುವಂತಹದಂದ್ರೆ ತಿನ್ನಲಕ್ಕೆ ಯೋಗ್ಯವಾಗಿರುವಂತಹ ಈ ದೇಹದ ಮೇಲೆ ಅವರಿಗೆ ಮಮಕಾರ ಅಹಂಕಾರಗಳಿರುವುದಿಲ್ಲ. ಅಂತವರನ್ನು ಭಗವಂತ ತಪ್ಪದೆ ಕಾಪಾಡ್ತಾನೆ. ಅಂತವರು ಭಗವಂತನ ಮಾಯೆಯನ್ನು ತಿಳಿದವರಾಗಿ ಈ ಸಂಸಾರದಿಂದ ಸಂಸಾರವನ್ನು ದಾಟಿ ಮುಕ್ತಿಯನ್ನು ಪಡೆಯುತ್ತಾರೆ ಅಂತ ಅಲ್ಲಿ ಹೇಳಿದ್ದಾರೆ. ಅಂತಹ ಭಾವನೆ ವ್ಯಕ್ತಪಡಿಸುವಂತಹದ್ದು ನೆಕ್ಸ್ಟ್ ಶ್ಲೋಕ ಕೂಡ. ತಸ್ಮಿನ್ ಪ್ರಸನ್ನೇ ಸಕಲಾಶಿಷಾಂ ಪತೌ, ಕೆಲವು ಕಡೆ ಪ್ರಭವ ಅಂತಿರುತ್ತೆ, ಪತೌ ಕಿಂ ದುರ್ಲಭಂ ತಾಭಿರಲಂ ಲವಾತ್ಮಭಿಃ ಅನನ್ಯ ಭಕ್ತ್ಯ ಭದತಾಂ ಗುಹಾಶಯ ಸ್ವಯಂ ವಿಧತ್ತೆ ಸ್ವಗತಿಂ ಪರಃಪುಮಾನ್. ಭಗವಂತ ಯಾರಾದರೆ ತಸ್ಮಿನ್ ಪ್ರಸನ್ನೆ, ಭಗವಂತ ಪ್ರಸನ್ನನಾದರೆ ಸಕಲಾಶಿಷಾಂ ಪ್ರಭೌ, ಎಲ್ಲರೂ ಎಲ್ಲ ವಿಧವಾದ ಆಶೆಗಳನ್ನು ಮಾಡ್ತಾರೆ. ಭಗವಂತ ನನಗೆ ಅದು ಬೇಕು, ಲೌಕಿಕವಾದ ಅಲ್ಪವಾದ ವಿಷಯಗಳನ್ನು ಬೇಡ್ತಾರೆ, ಅತ್ಯುತ್ತಮವಾದ ಮೋಕ್ಷವನ್ನು ಬೇಡ್ತಾರೆ, ಅತ್ಯಲ್ಪವಾದ ವಿಷಯಗಳಿಂದ ಅತ್ಯಧಿಕವಾದ ವಿಷಯದವರೆಗೂ ಎಲ್ಲ ವಿಷಯಗಳನ್ನು ಭಗವಂತನನ್ನು ಬೇಡ್ತಾರೆ. ಎಲ್ಲವನ್ನು ಭಗವಂತ ಪ್ರದಾನ ಮಾಡ್ತಾನೆ ಅವರವರ ಯೋಗ್ಯತೆಗೆ ತಕ್ಕಂತೆ, ಅವರವರು ಮಾಡುವ ಸಾಧನಕ್ಕೆ ತಕ್ಕಂತೆ, ಅವರವರು ತೋರುವ ಭಕ್ತಿಗೆ ಅನುಗುಣವಾಗಿ ಭಗವಂತ ಅವನ್ನು ಕೊಡ್ತಾನೆ. ಹಾಗೆ ಇರುವಾಗ ಅಂತಹ ಪತೌ ಇಲ್ಲ ಪ್ರಭೌ ಭಗವಂತನಲ್ಲಿ ಎಲ್ಲ ವಿಧವಾದ ನಾವು ಪ್ರಾರ್ಥನೆಗಳನ್ನು ಮಾಡಬೇಕು, ಅವನನ್ನು ಬೇಡಬೇಕು. ಅಂದ್ರೆ ಏನು ಬೇಡಬೇಕು ಅಂತ ಹೇಳಿದ್ರೆ, ಅವನನ್ನು ಬೇಡಬೇಕಾಗಿದ್ದು ಯಾರು ಬೇಡಿದ್ರೆ ಅದು ಕೊಡ್ತಾನೆ, ಬೇಡಬೇಕು ಅಂತಲ್ಲ, ಬೇಡಿದರೆ ಕೊಡ್ತಾನೆ. ಮತ್ತೆ ಬೇಡಬೇಕಾ ಬೇಡ ಬೇಡವಾ ಬೇಡಬಾರದ ಅಂತ ಹೇಳಿದ್ರೆ ಅದಕ್ಕೆ ಸಮಾಧಾನ ಇಲ್ಲೇ ಸಿಗತ್ತೆ. ಕಿಂ ದುರ್ಲಭಂ ತಾಭಿರಲಂ ಲವಾತ್ಮಭಿಹಿ ಅಂತೇಳಿ. ಕಿಂ ದುರ್ಲಭಂ, ಯಾವುದು ದುರ್ಲಭವಲ್ಲ ಅಂದ್ರೆ ಎಲ್ಲವೂ ಸುಲಭ. ತಾಭಿಹಿ ಅಲಂ ಲವಾತ್ಮಭಿಹಿ ಅಂತ ಹೇಳಿ, ತಾಭಿಹಿ ಅವರಿಂದ, ಲವಾತ್ಮಭಿಹಿ ಲವ ಅಂದ್ರೆ ಅತ್ಯಲ್ಪವಾದಂತಹ, ಆತ್ಮಭಿಹಿ ಸ್ವರೂಪ ಉಳ್ಳವರು. ಇಲ್ಲಿ ಲವಾತ್ಮಭಿ ಅನ್ನುವುದಕ್ಕೆ ಎರಡು ಅರ್ಥಗಳನ್ನು ಹೇಳ್ತಾರೆ. ಒಂದು ಲವ ಅಂದ್ರೆ ಅತ್ಯಲ್ಪವಾದದ್ದು, ಅದಕ್ಕೆ ಅಲವಬೋಧರು ಅಂತ ಹೇಳಿದಾಗ ಪೂರ್ಣ ಪ್ರಜ್ಞ. ಲವ ಅಂದ್ರೆ ಬಹಳ ಸ್ವಲ್ಪ, ಅಲವ ಅಂದ್ರೆ ಬಹಳ ಅಧಿಕ ಪೂರ್ಣವಾಗಿರುವಂತಹದ್ದು. ಅದಕ್ಕೆ ಅಲವಬೋಧರು, ಪೂರ್ಣ ಪೂರ್ಣ ಬೋಧರು ಅಂತ ಹೇಳಿ ಆಚಾರ್ಯರನ್ನು ಕರೆಯುವಾಗ ಪೂರ್ಣವಾದ ಜ್ಞಾನ ಅವರಿಗಿದೆ ಅಂತ ಹೇಳಿ ಪೂರ್ಣ ಬೋಧರು ಅನ್ನುವುದಕ್ಕೆ ಅಲವಮತಿ ಅಲವಬೋಧ ಅಂತ ಪ್ರಯೋಗ ಮಾಡ್ತಾರೆ. ಲವ ಅಂದ್ರೆ ಅತ್ಯಲ್ಪವಾಗಿರುವಂತಹದ್ದು. ಲವ ಆತ್ಮಭಿಹಿ ಅಂದ್ರೆ ಅವರ ಸ್ವರೂಪ ಅನ್ನುವುದು ಬಹಳ ಅತ್ಯಲ್ಪವಾದ ಕಾಲದಲ್ಲಿ ಇರುವಂತಹದ್ದು ಅನ್ನುವ ಅರ್ಥದಲ್ಲಿ ಲವಾತ್ಮಭಿಹಿ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಭಗವಂತ ಯಾರಾದ್ರೆ ಹೀಗೆ ಲವಾತ್ಮರಾದಂತಹ ಅವರಿಂದ ಪ್ರಾರ್ಥನೆ ಮಾಡಲ್ಪಡುತ್ತಾನೋ, ಅಂದ್ರೆ ಬೇಡಿದರೆ ಅವನನ್ನು ನಾವು ಯಪ್ಪ ಇದು ಕೊಡು ಅದು ಕೊಡು ಅಂತ ತುಚ್ಛವಾದ ವಿಷಯಗಳನ್ನು ನಾವು ಬೇಡಿದರೆ, ಲವಾತ್ಮರಾದವರು ಅಂದ್ರೆ ಬಹಳ ಅಲ್ಪವಾದ ಆಯುಷ್ ಉಳ್ಳವರು, ಅಂದ್ರೆ ನಶ್ವರವಾದ ದೇಹ ಉಳ್ಳವರು, ನಾಶವಾಗುವಂತಹ ಶರೀರ ಉಳ್ಳವರು, ಬಹಳ ಸ್ವಲ್ಪ ಕಾಲ ಜೀವನ ಮಾಡುವವರು, ಅಂಥ ಅವರಿಂದ ಬೇಡಲ್ಪಟ್ಟರೆ ಭಗವಂತ ಆವಾಗ ಅವ್ರು ಬೇಡಿದ್ದನ್ನು ಅಲಂ ಕೊಟ್ಟು ಬಿಡ್ತಾನೆ, ಸರ್ ಅಷ್ಟೇ ಸಾಕಾ ಸರಿ ತಕ್ಕು ಅಂತ ಕೊಟ್ಟು ಬಿಡ್ತಾನೆ. ಲವಾತ್ಮಭಿಹಿ ಅಂದ್ರೆ ಇನ್ನೊಂದು, ಲವನ್ ಅಂದ್ರೆ ಅಲ್ಪವಾದನ್ನು ಬೇಡುವವರು. ಲವಾತ್ಮಭಿಹಿ ಅಂದ್ರೆ ತಮ್ಮ ಆತ್ಮದಲ್ಲಿ ತಮ್ಮ ಹೃದಯದಲ್ಲಿ ಲವ ಮಾತ್ರ ಆಶೆ, ಅಂದ್ರೆ ಚಿಕ್ಕ ಚಿಕ್ಕ ವಿಷಯಗಳ ಲವ ವಿಷಯಗಳಲ್ಲಿ ಅಂದ್ರೆ ಅಲ್ಪವಾದ ವಿಷಯಗಳನ್ನು ಮಾತ್ರ ಆಶೆ ಮಾಡುವವರು ಲವಾತ್ಮರು ಅಂತ ಹೇಳಿ. ಅಂತಹ ಅಲ್ಪವಾದ ವಿಷಯಗಳನ್ನು ಬೇಡುವವರಿಂದ ಬೇಡಲ್ಪಟ್ಟಾಗ ಭಗವಂತ ಸರಿ ತಕೋ ನಿನಗೆ ಇಷ್ಟು ತಾನೇ ಬೇಕು. ಅಂದ್ರೆ ನಾವು ಬಹಳ ದೊಡ್ಡ ಸಾಧನೆ ಮಾಡಿಬಿಟ್ಟು ಅಲ್ಪವಾದನ್ನು ಬೇಡಿದ್ರೆ ಭಗವಂತ ಅಲ್ಪವಾದ ಬೇಡ್ತೀಯ ಸರಿ ತಕೋ ಅಂತ ಕೊಡ್ತಾನೆ. ಆದ್ದರಿಂದ ಏನು ಬೇಡದೆ ಭಗವಂತನ ಇರುವುದು ಅತ್ಯುತ್ತಮ. ಆದ್ರೆ ಅಲ್ಪವಾದನ್ನು ಬೇಡಬೇಡ್ರಿ, ಬೇಡಿದ್ರೆ ಮೋಕ್ಷವನ್ನು ಬೇಡ್ರಿ, ಆಸ್ ಫಾರ್ ಮೋಕ್ಷ ಬಟ್ ಡೋಂಟ್ ಆಸ್ ಫಾರ್ ಲಿಟಲ್ ಟೈನಿ ಥಿಂಗ್ಸ್ ಅಂತೇಳಿ. ಮತ್ತೆ ಅದು ನಮಗೆ ಅವು ಬೇಕಾಗಿದಲ್ಲವಾ ಅಂದ್ರೆ ಅದು ಯಾವ ಕೊಡ್ತಾನ ಅವನು. ಸೊ ಅದನ್ನು ನಾವು ಬೇಡಿದ್ರು ಬೇಡದೇ ಇದ್ರೂ ನಮ್ಮ ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ಕೊಡ್ತಾನವನು. ಆ ಕಾರಣದಿಂದ ಅಲ್ಪವಾದ ವಿಷಯಗಳನ್ನು ಅವನನ್ನು ಪರಮಾತ್ಮನನ್ನು ಬೇಡಿದರೆ ಅವನು ಅವು ಕಿಂ ದುರ್ಲಭಂ, ಅವು ದುರ್ಲಭವಲ್ಲ, ಸುಲಭವಾಗಿ ಬಿಡ್ತೆ ಕೊಟ್ಟು ಬಿಡ್ತಾನ ಅವನು ಅಲಂ ಸಾಕು ಅಂತೇಳಿ, ಅಷ್ಟೇ ಸಾಕ ಸರಿ ತಕೋ ಅಂತೇಳಿ ಕೊಟ್ಟು ಬಿಡ್ತಾನೆ. ಈ ವಿಧವಾಗಿ ನಾವು ಎಲ್ಲವನ್ನೂ ಕೊಡುವ ಭಗವಂತನಲ್ಲಿ ನಾವು ಅಲ್ಪವಾದ ವಿಷಯಗಳನ್ನು ಬೇಡಿದ್ರೆ ಅಲ್ಪವಾದದನ್ನೇ ಅವರು ಕೊಟ್ಟು ಬಿಡ್ತಾನೆ. ಮತ್ತೆ ನಾವು ಏನು ಮಾಡಬೇಕು ಅಂದ್ರೆ ಅನನ್ಯ ಭಕ್ತಿಯ ಭಜತಾಂ ಗುಹಾಶಯ, ನಾವು ಅನನ್ಯ ಭಕ್ತಿಯ ಭಜತಾಂ ಅನನ್ಯ ಭಕ್ತಿಯಿಂದ ಭಗವಂತನನ್ನು ಸೇವೆ ಮಾಡಿದರೆ ಆವಾಗ ಭಗವಂತ ಏನು ಮಾಡ್ತಾನೆ, ಅನನ್ಯ ಭಕ್ತಿಯ ಅನನ್ಯ ಭಕ್ತಿ ಅಂದ್ರೆ ಏನು, ಬೇರೆ ಅವರ ಮೇಲೆ ಅಂದ್ರೆ ಅನ್ಯ ಅಲ್ಪವಾದ ವಸ್ತುಗಳನ್ನು ಬೇಡದೇ ಇರುವುದೊಂದು, ಅಲ್ಪವಾದ ದೇವತೆಗಳನ್ನು ಬೇಡದೇ ಇರುವುದು. ಅಂದ್ರೆ ಬೇರೆ ಕ್ಷುದ್ರ ದೇವತೆ ಉಪಾಸನೆ ಮಾಡದೆ ಆ ಭಗವಂತನನ್ನೇ ಬೇಡು, ಭಗವಂತನಲ್ಲಿ ಮಾತ್ರ ಭಕ್ತಿಯನ್ನು ಮಾಡುವುದು. ಈ ಹಾಗೆ ಅನನ್ಯವಾದ ಭಕ್ತಿ, ಬೇರೆ ಅಲ್ಪ ದೇವತೆಗಳನ್ನು ಬಿಡುವುದು, ಅಲ್ಪ ಆಶೆಗಳನ್ನು ಬಿಡುವುದು. ಹೀಗೆ ಯಾರಾದರೆ ಅನನ್ಯವಾದ ಅಸದೃಶವಾದಂತಹ ಅಂದ್ರೆ ಒಳ್ಳೆ ಪೂರ್ಣವಾದ ತನ್ನ ತಮ್ಮ ಯೋಗ್ಯತೆಗೆ ತುಂಬಿರುವಂತಹ ಭಕ್ತಿಯನ್ನು ಯಾರು ಮಾಡ್ತಾರೋ ಹಾಗೆ ಭಜತಾಂ ಸೇವೆ ಮಾಡುವವರಿಗೆ ಭಗವಂತ ಏನು ಮಾಡ್ತಾನೆ, ಭಗವಂತ ಅವನು ಎಂಥವನು ಗುಹಾಶಯ ಅಂತೇಳಿ. ಗುಹಾಶಯ ಅಂತ ಹೇಳಿದ್ರೆ ಅವನು ಎಲ್ಲರ ಹೃದಯ ಗುಹೆಯಲ್ಲಿ ನೆಲೆಸಿರುವವನು, ಪರಹಗುಮಾನೆ ಹೃದಯ ಗುಹದಲ್ಲಿ ಅವನು ನೆಲೆಸಿರುವವನು ಅಂತ ಹೇಳಿದ್ರೆ ನಮ್ಮ ಪ್ರತಿಯೊಬ್ಬ ಜೀವನದಲ್ಲಿಯೂ ಅವರ ಹೃದಯ ಕಮಲದಲ್ಲಿ, ಅವರು ದೇಹದ ಸ್ಥೂಲ ದೇಹದ ಹೃದಯ ಕಮಲದಲ್ಲಿಯೂ, ಸ್ವರೂಪ ದೇಹದ ಹೃದಯ ಕಮಲದಲ್ಲಿಯೂ, ಎಲ್ಲ ವಿಧವಾಗಿಯೂ ನಮ್ಮ ಹೃದಯ ಕಮಲದಲ್ಲಿ ಅವನು ನೆಲೆಸಿದ್ದಾನೆ ಬಿಂಬರೂಪನಾಗಿ ಅಂತಹ ದುಹಾಶಯ. ಅದಕ್ಕೆ ಗೀತೆಯಲ್ಲಿ ಭಗವಂತ ಹೇಳಿದಂತೆ ಈಶ್ವರ ಸರ್ವಭೂತಾನಾಂ ಉದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ಅಂತ ಹೇಳಿ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಹೀಗೆ ಎಲ್ಲರನ್ನು ಯಂತ್ರದಲ್ಲಿ ಹಾಕಿದವರನ್ನು ಮಾಡಿದಂತೆ ರೋಬಾಟ್ಸ್ ಹಾಗೆ ಮಾಡಿಬಿಟ್ಟು ಎಲ್ಲರನ್ನ ತಿರುಗಾಕ್ತಾ ಇದ್ದಾರೆ ಸಂಸಾರದಲ್ಲಿ. ನಾವು ಇಲ್ಲಿ ಸಿಗಾಕೊಂಡಿದ್ದೀವಿ. ಈ ನಮ್ಮ ಹೃದಯ ಗುಹದಲ್ಲಿ ನೆಲೆಸಿರುವ ಆ ಭಗವಂತನನ್ನು, ಸರ್ವಾಂತರ್ಯಾಮಿಯಾದ ಭಗವಂತನನ್ನು ನಾವು ಧ್ಯಾನ ಮಾಡಿದ್ರೆ ಆ ಗುಹಾಶಯನಾದಂತಹ ಎಲ್ಲರ ಹೃದಯ ಗುಹೆಗಳಲ್ಲಿ ನೆಲೆಸಿರುವಂತಹ ಭಗವಂತ ಸ್ವಯಂ ವಿಧತ್ತೇ ಸ್ವಗತಿಂ ಪರಹಪುಮಾನ್, ಪರಹಪುಮಾನ್ ಪರಮ ಪುರುಷನು, ಪರಹ ಪರಮ ಪುಮಾನ್ ಪುರುಷ, ಪರಪುಮಾನ್ ಪರಮ ಪುರುಷನಾದ ಭಗವಂತನು ಸ್ವಯಂ ತಾನೇ ಸ್ವಯಂ ಸ್ವತಂತ್ರನಾದ ಅವನು ಸ್ವಯಂ ತಾನಾಗಿಯೇ ಸ್ವಗತಿಂ ವಿಧತ್ತೆ, ಸ್ವಗತಿಂ ವಿಧತ್ತೆ ಸ್ವರ್ಗಾದಿಗಳು ಕೊಡ್ತಾನೆ ಅಂತ ಅರ್ಥ ಮಾಡ್ತಾರೆ, ಅದಲ್ಲ. ಸ್ವಗತಿಂ ತನ್ನ ಸ್ಥಾನವಾದ ವೈಕುಂಠ ಮೋಕ್ಷವನ್ನೇ ಕೊಡ್ತಾನೆ ಭಗವಂತ. ಸ್ವಗತಿಂ ಮೋಕ್ಷ ಸ್ಥಾನವನ್ನೇ ಕೊಡ್ತಾನೆ ಅಂದ್ರೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ, ಸಂಸಾರ ಬಂಧವನ್ನು ಬಿಡಿಸಿ ಮೋಕ್ಷನು ಕೊಡ್ತಾನೆ. ಇಲ್ಲ ಸ್ವಗತಿ ಸ್ವರ್ಗವನ್ನೇ ಬೇಡದೆ ಸರಿ ಸ್ವರ್ಗವನ್ನೇ ತಕೋ ಅಂತ ಹೇಳಿ ಅಲ್ಪವಾದ ಸ್ವರ್ಗ ಕೇಳಿದರೆ ಲವಾತ್ಮರಾಗೆ ಆಗ ಸ್ವರ್ಗವನ್ನು ಕೇಳಿದ ಸ್ವರ್ಗವನ್ನು ಕೊಡ್ತಾನೆ. ಆದ್ರೆ ಆ ಸ್ವರ್ಗಗತಿಯನ್ನು ಬೇಡಬಾರದು. ಸ್ವಗತಿ ಅವನದೇ ಆದ ಸ್ಥಾನ, ಮೋಕ್ಷ ಸ್ಥಾನವನ್ನು ಅದನ್ನು ನಾವು ದೃಷ್ಟಿಯಲ್ಲಿಟ್ಕೋಬೇಕು. ಅನನ್ಯ ಭಕ್ತಿಯಿಂದ ಅವನ ಸೇವೆಯನ್ನು ಮಾಡಿದ್ರೆ ತನ್ನ ಸ್ಥಾನವು ತಾನು ಇರುವ ಸ್ಥಾನ ಮೋಕ್ಷ ಸ್ಥಾನವನ್ನೇ ಅವರಿಗೆ ಮೋಕ್ಷ ಸಿಗುವಂತೆ ಮಾಡ್ತಾನೆ ಅಂತ ಹೇಳಿ ಇಲ್ಲಿ ಮೈತ್ರೇಯರು ಈ ಮಾತನ್ನು ಹೇಳ್ತಾರೆ. ಸೊ ಮೈತ್ರೇಯರ ಬಾಯಿಂದ ಭಾಗವತದಲ್ಲಿ ಬಂದಂತಹ ವಚನ ಇದು. ಸೊ ಇದನ್ನು ಇದಾದ ಮೇಲೆ ನೆಕ್ಸ್ಟ್ ಶ್ಲೋಕ ಇದು ನಾವು ಆಕ್ಚುಲ್ ಆಗಿ ವಿಸ್ತಾರವಾಗಿ ನಾವು ಮಾಡಿದ್ದೀವಿ. ಇದು ಕಪಿಲ ಗೀತೆಯಲ್ಲಿ ಬರುವಂತಹ ನೆಕ್ಸ್ಟ್ ಎರಡು ಪದ್ಯಗಳು. ಸೊ ಅದ ಕಾರಣದಿಂದ ಅಲ್ಲಿ ಮಾಡಿದ್ದು ಮತ್ತು ವಿಸ್ತಾರವಾಗಿ ಮಾಡೋದಿಲ್ಲ, ಅದರ ಕಂಟಿನ್ಯೂಟಿ ಇರಬೇಕಾಗಿ ಆದ ಕಾರಣದಿಂದ ಸಂಕ್ಷೇಪವಾಗಿ ಬ್ರೀಫ್ ಆಗಿ ಅದನ್ನು ಹೇಳ್ತೀನಿ ಕಂಟಿನ್ಯೂಟಿಗೋಸ್ಕರ. ಬಟ್ ಅಲ್ಲಿ ಕಪಿಲಗೀತೆ ಹೇಳುವಾಗ ಅದನ್ನು ವಿಸ್ತಾರವಾಗಿ ನೋಡಿದ್ದೀವಿ. ಸಂಚಿಂತೆಯೇ ಭಗವತ ಚರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ ನಖಚಕ್ರವಾಳ ಜ್ಯೋತ್ಸ್ನಾಭಿರಾಹತ ಮಹತ್ ಹೃದಯಾಂಧಕಾರಂ ಅಂತ ಹೇಳಿ ಇಲ್ಲಿ ಭಗವಂತನ ಪಾದ ಕಮಲಗಳನ್ನು ಸ್ತೋತ್ರ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಕಪಿಲರೂಪಿ ಪರಮಾತ್ಮ ತನ್ನ ತಾಯಿಯಾದ ದೇವಹೂತಿಗೆ ಹೇಳುವಂತಹ ಮಾತುಗಳಿಲ್ಲಿ ಇಲ್ಲಿ ಸಂಚಿಂತೆಯ ಅಂದ್ರೆ ಒಟ್ಟಿಗೆ ಭಗವಂತನ ಪೂರ್ಣ ರೂಪವನ್ನು ಧ್ಯಾನ ಮಾಡಬೇಕು ಅಂತ ಹೇಳಿ ಅದು ಕೈಲಾಗದೇ ಇದ್ದರೆ ಅದಕ್ಕೆ ಅಂತಹ ಭಗವಂತನ ಪೂರ್ಣ ರೂಪವನ್ನು ಒಂದೇ ಸಾರಿ ಮನಸ್ಸಿನಲ್ಲಿ ಧ್ಯಾನ ಮಾಡುವುದು ಕಷ್ಟವಾದಾಗ ಒಂದೊಂದು ಅವಯವನ್ನು ಒಂದೊಂದು ಅಂಗವನ್ನು ವರ್ಣನೆ ಮಾಡ್ತಾ ಆ ಅಂಗವನ್ನು ಪಾದಗಳನ್ನು ಮಾತ್ರ ನಾವು ಸ್ಮರಣೆ ಮಾಡುವುದು ಸ್ವಲ್ಪ ಸುಲಭವಾಗುತ್ತೆ. ಭಗವಂತನ ಪೂರ್ಣ ರೂಪವನ್ನು ಧ್ಯಾನ ಮಾಡುವುದು ಕಷ್ಟವಾದರೆ ಅವನು ಒಂದೊಂದು ಅವಯವು ಹೇಗಿದೆ ಅಂತ ಒಂದೇ ಏಕಕಾಲದಲ್ಲಿ ಧ್ಯಾನ ಮಾಡುವುದು ಕಷ್ಟವಾದವರಿಗೆ ಪಾದಗಳನ್ನು ಮಾತ್ರ ಅಂದ್ರೆ ಖಂಡ ಧ್ಯಾನ, ಅಖಂಡ ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಗದೇ ಇದೆ. ಖಂಡ ಧ್ಯಾನ ಅಂದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಭಾಗ ಭಗವಂತನ ಅವಯವಗಳನ್ನು ಚಿಂತನೆ ಮಾಡುವುದು. ಹೀಗೆ ಪಾದವನ್ನು ಚಿಂತನೆ ಮಾಡುವಾಗ ಹೇಗಿರಬೇಕು ಅಂತ ಒಂದು ಹೇಳ್ತಾ ಇದ್ದಾರೆ. ಸಂಚಿಂತೆಯೇ ಭಗವತಃ ಚರಣಾರವಿಂದಂ, ಭಗವಂತನ ಚರಣ ಕಮಲಗಳನ್ನು ಚೆನ್ನಾಗಿ ಚಿಂತನೆ ಮಾಡಬೇಕು, ಭಕ್ತಿಯಿಂದ ನೆನೆಯಬೇಕು, ಧ್ಯಾನಿಸಬೇಕು. ಆ ಪಾದ ಕಮಲಗಳು ಹೇಗಿವೆ? ವಜ್ರ ಅಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ, ಲಾಂಛನಗಳು ಅಂದ್ರೆ ಈ ಚಿಹ್ನೆಗಳಿಂದ ಕೂಡಿರುವಂತಹ ಪಾದಗಳು. ವಜ್ರದ ಚಿಹ್ನೆ ಇದೆ ಪಾದಗಳ ಮೇಲೆ, ಅಂಕುಶದ ಚಿಹ್ನೆಗಳಿವೆ, ಧ್ವಜದ ಚಿಹ್ನೆಯೂ ಇದೆ, ಸರೋರುಹ ಕಮಲ ಪದ್ಮಗಳ ಚಿಹ್ನೆಗಳು ಇದೆ.
ನಿಮ್ಗೆ
ಇಷ್ಟಪಡಲ್ಲೂಟೆಡ್
ಈ ವಿಧವಾಗಿ ಭಗವಂತನ ಆ ಪಾದದಲ್ಲಿ ಈ ಲಾಂಛನಗಳೆಲ್ಲ ತುಂಬಿದೆ ಅಂತ ಹೇಳಿ. ವಜ್ರದ ಚಿಹ್ನೆ, ಅಂಕುಶದ ಚಿಹ್ನೆ, ಧ್ವಜಗಳ ಚಿಹ್ನೆಗಳು, ಸರೋರುಹ ಅಂದ್ರೆ ಪದ್ಮದ ಚಿಹ್ನೆಗಳು. ಈ ವಿಧವಾಗಿ ಈ ಉಪಲಕ್ಷಣತೆಯ ಇನ್ನು ಅಷ್ಟೇ ಅಲ್ಲದೆ ಚಕ್ರ, ಗದ ಇವೆಲ್ಲ ಚಿಹ್ನೆಗಳು ಕೂಡ ಭಗವಂತನ ಪಾದದಲ್ಲಿ ಈ ಎಲ್ಲ ವಿಧವಾದ ಲಾಂಛನಗಳು ಚಿಹ್ನೆಗಳಿಂದ ಕೂಡಿರುವಂತಹ ಪಾದಗಳು. ಅಂದ್ರೆ ಇವು ಕೂಡ ಆಯುಧಗಳು, ಪ್ರಾಕೃತವಾದ ಆಯುಧಗಳು ಇದೆ. ಆ ಪ್ರಾಕೃತವಾದ ಆಯುಧಗಳು ಇರೋ ಜಾಗದಲ್ಲಿಯೇ ಲಕ್ಷ್ಮ್ಯಾತ್ಮಕವಾದ ಆಯುಧಗಳಿದೆ, ಅಲ್ಲೇ ಭಗವಂತನ ಸ್ವರೂಪಾತ್ಮಕವಾದ ಆಯುಧಗಳಿದೆ. ಆ ವಿಧವಾಗಿ ಆ ಭಗವಂತನ ಸ್ವರೂಪಾತ್ಮಕವಾದದ್ದೇ ಚಿಹ್ನೆಗಳು ಇವೆ. ಈ ವಿಧವಾಗಿ ಭಗವಂತನ ಪಾದದಲ್ಲಿರುವ ಚಿಹ್ನೆಗಳೆಂದ್ರೆ ಅದು ಅವನ ಸ್ವರೂಪಗಳೇ ಆಗಿವೆ. ಆ ಲಾಂಛನಗಳು ಕೂಡ ಅವನ ಸ್ವರೂಪಗಳೇ ಆಗಿವೆ. ಅಂತಹ ಅಂದ್ರೆ ಭಗವಂತನಿಗೂ ಭಗವಂತನ ಪಾದಗಳಿಗೂ ಅಭೇದ, ಭಗವಂತನ ಪಾದಗಳಿಗೂ ಭಗವಂತನ ಪಾದದ ಲಾಂಛನಗಳಿಗೂ ಚಿಹ್ನೆಗಳಿಗೂ ಅಭೇದ. ಹಾಗೆ ಭಗವಂತನಲ್ಲಿ ಎಲ್ಲ ವಿಧವಾದ ಸ್ವಗತ ಭೇದ ವಿಭಜಿತನು ಅನ್ನುವ ದೃಷ್ಟಿಯಿಂದ ಭಗವಂತನ ನಾವು ನೋಡಬೇಕು. ಅವನು ಪಾದ ಕಮಲಗಳನ್ನು ಉತ್ತುಂಗ ರಕ್ತ ವಿಲಸನ್ ನಖಚಕ್ರವಾಳ ಉತ್ತುಂಗವಾಗಿ ಎತ್ತರವಾಗಿರುವಂತಹದ್ದು ಉಬ್ಬಿರುವಂತಹದ್ದು ಅಂದ್ರೆ ಪುಷ್ಟಿಯಾಗಿರುವಂತಹದ್ದು. ಅವನು ಅಪ್ರಾಕೃತನಲ್ಲವಾ, ಪ್ರಾಕೃತತ್ವವನ್ನು ಹೇಳುವಂತಹದ್ದು ಪುಷ್ಟಿ ತುಂಬಿರುವುದು ಪುಷ್ಟಿಯಾಗಿರುವುದಂದ್ರೆ ಪ್ರಾಕೃತ ಅಲ್ಲವಾ ಅಂತ ಹೇಳಿದೆ. ಪ್ರಾಕೃತವಾದದ್ದು ತುಂಬಿದ್ದರೆ ಅದು ಪ್ರಕೃತಿ ತೆಗೆದು ಬಿಟ್ಟಾಗ ಹೊರಟೋಗತ್ತೆ. ಇದು ಅಪ್ರಾಕೃತ ಅಂದ್ರೆ ಅದು ಇನ್ನೂ ಚೆನ್ನಾಗಿ ನಾವು ಮಾಡಬಹುದು ಅಂದ್ರೆ ಇದು ಪ್ರಕೃತಿ ನಿರ್ಮಿತವಾದಂತಹ ಪುಷ್ಟಿ ಅಲ್ಲ, ಅಪ್ರಾಕೃತವಾದ ಪುಷ್ಟಿ ಆದ ಕಾರಣದಿಂದ ಅದನ್ನು ತೆಗಿಲಕ್ಕೆ ಯಾರಿಂದಲೂ ಆಗೋದಿಲ್ಲ. ಅಂದ್ರೆ ಅದು ಹೋಗೋದಿಲ್ಲ, ತಾನಾಗಿ ನಾಶವಾಗುವುದಿಲ್ಲ. ಯಾವಾಗಲೂ ನಿತ್ಯವೂ ಉತ್ತುಂಗವಾಗಿರುವಂತಹದ್ದು, ನಿತ್ಯ ಪುಷ್ಟಿಯನ್ನು ಪಡೆದಿರುವಂತಹದ್ದು, ಅಪ್ರಾಕೃತವಾದ ಪುಷ್ಟಿಯನ್ನು ಪಡೆದಿರುವಂತಹದ್ದು, ಉತ್ತುಂಗವಾಗಿರುವಂತಹದ್ದು ಅಂತೇಳಿ ಅಂತಹದ್ದು ರಕ್ತ ಅದೇ ವಿಧವಾಗಿ ಅಪ್ರಾಕೃತವಾದ ಕೆಂಪು ಬಣ್ಣದಿಂದ ವಿಲಸತ್ ಪ್ರಕಾಶಿಸುವಂತಹ ನಖ ಉಗುರುಗಳನ್ನುವ ಸಮೂಹ ಅದು ಚಕ್ರವಾಳ. ಆ ಚಕ್ರವಾಳ ಅಂತ ಹೇಳಿದರೆ ಈ ಉಗುರುಗಳ ಸಮೂಹ ಅಂತ ಒಂದು, ಈ ಉಗುರುಗಳ ಚಂದ್ರಮಂಡಲದಂತಿದೆ ಅಂತೇಳಿ. ಈ ಉಗುರುಗಳನ್ನುವ ಚಂದ್ರಮಂಡಲದ ಜ್ಯೋತ್ಸ್ನ ಅಂದ್ರೆ ಬೆಳದಿಂಗಳಿನಿಂದ, ಜ್ಯೋತ್ಸ್ನಾವಿಹಿ ಬೆಳದಿಂಗಳಗಳಿಂದ, ಬಿಳದಿಂಗಳಿನಿಂದ ಆಹತ ಹೊಡೆಯಲ್ಪಡ ಅಂದ್ರೆ ದೂರ ಮಾಡಲ್ಪಟ್ಟಿರುವಂತಹ ಮಹತ್ವ ದೊಡ್ಡದಾದಂತಹ ಹೃದಯ ಅಂಧಕಾರಂ ಎದೆಯ ಕತ್ತುಲ ಅಂದ್ರೆ ನಮ್ಮ ಒಳಗಿರುವ ಅಜ್ಞಾನಾಂಧಕಾರವನ್ನು ಭಗವಂತನ ಪಾದ ಕಮಲಗಳಿಂದ ಬರುವಂತಹ, ಆ ಪಾದ ಕಮಲಗಳ ಉಗುರುಗಳಿಂದ ಬರುವಂತಹ ಕಾಂತಿ ಸಮೂಹವು ದೂರ ಓಡಿಸಿಬಿಡತ್ತೆ ಅಂತ ಭಗವಂತನ ಪಾದಗಳ ಧ್ಯಾನವನ್ನು ಹೀಗೆ ಮಾಡಬೇಕಂದ್ರೆ ಬಹಳ ಪ್ರಕಾಶವಂತವಾಗಿರುವಂತಹ ಉಗುರುಗಳಿಂದ ಕೂಡಿದ, ಆ ನಾನಾ ವಿಧವಾದಂತಹ ತನ್ನ ಸ್ವರೂಪಗತವಾದಂತಹ ಚಿಹ್ನೆಗಳಿಂದ ಕೂಡಿರುವಂತಹ ಪಾದ ಕಮಲಗಳನ್ನು ಧ್ಯಾನ ಮಾಡಬೇಕು ಅಂತೇಳಿ ಆ ಶ್ಲೋಕ ಹೇಳುತ್ತೆ. ಅದಾದ ಮೇಲೆ ಯಚ್ಚೌಷ ನಿಶ್ಯುತ ಸರಿ ಪ್ರವರೋದಕೇನ ತೀರ್ಥೇನ ಮೂರ್ಧರಿದುತೇನ ಶಿವ ಶಿವೋಭೂತ್ ಜಾದುರು ಮನಃಶಮಲ ಶೈಲ ನಿಶಿಷ್ಟ ವಜ್ರಂ ಧ್ಯಾಯೇ ಚಿರಂ ಭಗವತ ಚರಣಾರವಿಂದಂ ಅಂತೇಳಿ. ಇದು ಕೂಡ ಹಾಗೆ, ಯಸ್ಯ ಚರಣಾರವಿಂದಸ್ಯ ಶೌಚಾತ್ ಅಂದ್ರೆ ಶೌಚ ಅಂದ್ರೆ ಭಗವಂತ ತ್ರಿವಿಕ್ರಮಾವತಾರನಾಗಿ ತನ್ನ ಪಾದವನ್ನು ಅಂಗುಷ್ಠದಿಂದ ನಭದ ಬ್ರಹ್ಮಾಂಡದ ಮೇಲಿನ ಖರ್ಪರವನ್ನು ಒಡೆದು ಪಾದವನ್ನು ಹಾಕಿದಾಗ ಆ ಪಾದದ ಅಂಗುಷ್ಠವನ್ನು ಚತುರ್ಮುಖ ಬ್ರಹ್ಮದೇವರು ತಮ್ಮ ಕಮಂಡಲುವಿನ ನೀರಿನಿಂದ ತೊಳಿತಾರೆ. ಆ ಅದೇ ಮಹಾ ಗಂಗೆಯಾಗಿ ಪ್ರವಾಹವಾಗಿ ಅಲ್ಲಿಂದ ಇಳಿದು ಇಳಿದು ಬಂದು ಭೂಮಿಗೆ ಬಂದು ಸ್ವರ್ಗಕ್ಕೆ ಬಂದು ಸ್ವರ್ಗದಿಂದ ಭೂಮಿಗೂ ಇಳಿದು ಬಂದು ಪಾತಾಳಕ್ಕೂ ಹೋಗ್ತಾಳೆ. ತ್ರಿಪಥಗಾಮಿನಿ ಅಂತ ಕರೆಯಲ್ಪಡುವಂತಹ ಆ ಗಂಗೆ ಅಲ್ಲಿಂದ ಹೊರಟು ಬಂದಿದ್ದಾಳೆ. ಆ ಗಂಗೆಯನ್ನು ರುದ್ರದೇವರು ತಮ್ಮ ಜಟಾಜೂಟದಲ್ಲಿ ಧಾರಣೆ ಮಾಡಿದ್ದಾರೆ. ಅದು ಭಗವಂತನ ನಿರ್ಮಾಲ್ಯ ಜಲವಿದ್ದಂತೆ, ಭಗವಂತ ಪಾದ ಜಲವಿದ್ದಂತೆ, ಅದನ್ನು ತನ್ನ ಜಟಾಜೂಟದಲ್ಲಿ ಧಾರಣೆ ಮಾಡುವುದರಿಂದ ರುದ್ರದೇವರು ಯಾರಿದ್ದಾರೋ, ಶಿವ ಮಹಾದೇವರು ರುದ್ರದೇವರು ಅವರು ಇನ್ನೂ ಶಿವರಾಗಿದ್ದಾರೆ. ಅಂದ್ರೆ ಮಂಗಳ, ಅವರು ಸ್ವಯಂ ಮಂಗಳ ರೂಪ ಉಳ್ಳವರು, ಮಂಗಳಕರನು ಶಿವನು. ಆ ಭಗವಂತನ ಚರಣದಿಂದ ಹೊರಟು ಬಂದ ಗಂಗೆಯನ್ನು ಧಾರಣೆ ಮಾಡುವುದರ ಮೂಲಕವಾಗಿ ಇನ್ನೂ ಮಂಗಳಕರವಾಗಿದ್ದಾರೆ, ಮತ್ತಿಷ್ಟು ಮಂಗಳಕರವಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯತ್ ಶೌಚ, ಯಾವ ಭಗವಂತನ ಪಾದಗಳನ್ನು ತೊಳೆಯುವುದರ ಮೂಲಕವಾಗಿ ನಿಶ್ರುತ ಹರಿದು ಬರುವಂತಹ ಸರಿತ್ ಪ್ರವರೋದ ಸರಿತ್ ಪ್ರವರ ನದಿ ಶ್ರೇಷ್ಠ ಶ್ರೇಷ್ಠವಾದ ನದಿ ಗಂಗಾ ನದಿಯ ಉದಕೇನ ನೀರಿನಿಂದ, ಆ ನೀರಿನ ತೀರ್ಥೇನ ತೀರ್ಥ ಜಲದಿಂದ ಮೂರ್ಧಿ ಅಧಿದುತೇನ, ಆ ಭಗವಂತನ ಪಾದಕಮಲಿನ ಹೊರಟು ಬಂದ ಗಂಗೆ ನಿರ್ಮಾಲ್ಯ ತೀರ್ಥದಂತಿದೆ, ಅದನ್ನು ತನ್ನ ಮೂರ್ಧಿ ತನ್ನ ಶಿರಸ್ಸಿನಲ್ಲಿ ಅಧಿದುತೇನ ಶಿರಸ್ಸಿನಲ್ಲಿ ಜಟಾಜೂಟದಲ್ಲಿ ಧಾರಣೆ ಮಾಡುವುದರ ಮೂಲಕವಾಗಿ ಶಿವ ರುದ್ರದೇವರು ಶಿವೋ ಅಭೂತ್ ಇನ್ನೂ ಮಂಗಳಕರವಾಗಿದ್ದಾರೆಯೋ ಅಂತಹ ಭಗವಂತನನ್ನು ಧ್ಯಾತು ಮನಃ, ಅಂತಹ ಪಾದಗಳುಳ್ಳ ಭಗವಂತನನ್ನು ಧ್ಯಾನ ಮಾಡಬೇಕು. ಆ ಭಗವಂತನ ಪಾದಗಳನ್ನು, ಆ ಪಾದಗಳನ್ನು ಧ್ಯಾನ ಮಾಡುವಾಗ ಆ ಪಾದದ ಅಂಗುಟೆಯಿಂದ ಆ ಗಂಗೆ ಹರಿದು ಬಂದಿದ್ದಾಳೆ ಅನ್ನುವ ಧ್ಯಾನವನ್ನು ಮಾಡಬೇಕು. ಆ ಧ್ಯಾತು ಮನಃ, ಆ ಹಾಗೆ ಧ್ಯಾನ ಮಾಡುವವರ ಶಮಲ ಶೈಲ ನಿಶುಷ್ಟ ವಜ್ರಂ, ಅವರ ಪಾಪಗಳೆನ್ನುವ ಬೆಟ್ಟಗಳನ್ನು ಕೂಡ ಪುಡಿ ಪುಡಿ ಮಾಡುವಂತಹ ವಜ್ರಾಯದ ಸದೃಶವಾಗಿರುವಂತಹದ್ದು ಆ ಪಾದಗಳು. ಆ ಪಾದಗಳು ಆ ಗಂಗೆಯನ್ನು ಜನ್ಮಸ್ಥಾನವೂ ಆಗಿದೆ. ಅವು ವಜ್ರಗಳಂತೆ ನಮ್ಮ ಪಾಪಗಳನ್ನು ಬೆಟ್ಟಗಳನ್ನು ಪುಡಿ ಪುಡಿ ಮಾಡುವುದಕ್ಕೆ ಸಮರ್ಥವಾಗಿದೆ. ಯಾರು ಭಗವಂತನ ಧ್ಯಾನವನ್ನು ತಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ಮಾಡ್ತಾರೋ ಅಂತವರಿಗೆ ಭಗವಂತ ಹಾಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಅಂತಹ ಭಗವಂತನನ್ನು ಧ್ಯಾಯೇ ಚಿರಂ ಭಗವತಃ ಚರಣಾರವಿಂದಂ, ಆ ಭಗವಂತನ ಪಾದ ಕಮಲಗಳನ್ನು ನಾವು ಧ್ಯಾಯೇತ್ ಧ್ಯಾನ ಮಾಡಬೇಕು ಅಂಥೇಳಿ ಧ್ಯಾಯೇಚ್ಛರಂ ಭಗವತ ಚರಣಾರವಿಂದಂ ಅಂಥೇಳಿ ಹೇಳ್ತಾ ಇದ್ದಾರೆ. ಇದು ಕಪಿಲಗೀತೆಯಲ್ಲಿ ಬರುವಂತಹ ಎರಡು ಶ್ಲೋಕಗಳಿಗೂ, ಇವು ಎರಡು ಕೂಡ ಭಗವಂತನ ಪಾದಗಳನ್ನು ವರ್ಣನ ಮಾಡುವಂತಹ ಶ್ಲೋಕಗಳು. ಪಾದದ ಮಹಿಮೆಗಳು, ಪಾದಗಳಿಂದ ಭಗವಂತ ಮಾಡಿದ ಮಹಿಮೆ, ತೋರಿದ ಮಹಿಮೆಯನ್ನು ತಿಳಿಸುವಂತಹ ಶ್ಲೋಕಗಳು. ಆ ಪಾದಗಳು ಎಲ್ಲರ ಪಾಪಗಳನ್ನು ಕೂಡ ನಿರ್ಮೂಲ ಮಾಡೋಕ್ಕೆ ಸಮರ್ಥವಾಗಿದೆ ಅನ್ನೋದನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಭಗವಂತನ ಪಾದ ಕಮಲಗಳನ್ನು ಸ್ಮರಣೆ ಮಾಡಬೇಕು ಅಂತ ಹೇಳಿದ ಮೇಲೆ ಧ್ಯಾನ ಮಾಡಬೇಕು. ಚಿರಂ, ಚಿರಕಾಲ, ಸ್ವಲ್ಪ ಕಾಲ ಮಾಡುವುದಲ್ಲ, ಚಿರಕಾಲವೂ ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕ ಇದು ನೀವೆಲ್ಲರೂ ಕೇಳಿದಂತಹದ್ದು. ಇದು ಧ್ರುವ ತಪಸ್ಸು ಮಾಡಿ ಭಗವಂತ ಪ್ರತ್ಯಕ್ಷವಾದಾಗ ಧ್ರುವ ಹೇಳಿದಂತಹ ಶ್ಲೋಕ ಇದು. ಬಹಳ ಸುಂದರವಾದಂತಹ ಶ್ಲೋಕ. ಯೋಂತ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯ ಯಖಿಲ ಶಕ್ತಿ ಧರಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣ ಶ್ರವಣ ತ್ವಗಾದೀನ್ ಕಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಅಂತೇಳಿ. ಇದು ನಿಮ್ಗೆ ಗೊತ್ತಾದಂತೆ ಧ್ರುವ ತಪಸ್ಸು ಮಾಡಿದಾಗ ಕಣ್ಣು ಮುಚ್ಚಿಕೊಂಡು ಭಗವಂತನನ್ನು ಧ್ಯಾನ ಮಾಡ್ತಾ ತಪಸ್ಸು ಮಾಡ್ತಾ ಇದ್ದಾನೆ. ಭಗವಂತ ಸಾಕ್ಷಾತ್ಕಾರವಾದ ಬಂದು ನಿಂತರು ಒಳಗೆ ಭಗವಂತನನ್ನು ಕಾಣತಾ ಇರುವಂತಹ ಧ್ರುವ ಕಣ್ಣು ಬಿಚ್ಚದೆ ಇನ್ನು ಕಣ್ಣು ಹಾಗೆ ಮುಚ್ಚಿಕೊಂಡು ಕೂತಿದ್ದಾನೆ. ಆವಾಗ ಭಗವಂತ ಏನು ಮಾಡ್ತಾನೆ, ತನ್ನ ಶಂಖದಿಂದ ಆ ಧ್ರುವನ ಕಪೋಳ ಚೀಕ್ಸ್ ಮೇಲೆ ಅಲ್ಲಿ ಗಂಡಸದ ಕಳೆಗೆ ಆ ಕೆನ್ನೆಗಳಂತಾರ ಅಲ್ಲಿ ಅಲ್ಲಿ ತಾಕಿಸ್ತಾನೆ ಭಗವಂತ. ಆ ತಾಕಿಸಿದಾಗ ಕೆನ್ನೆಗಳಿಗೆ ತಾಕಿಸಿದಾಗ ಧ್ರುವ ಕಣ್ಣು ತೆರೆದು ಭಗವಂತನನ್ನು ಆ ಭಗವಂತನಿಗೆ ದರ್ಶನವಾಗತ್ತೆ, ಭಗವಂತ ನೋಡ್ತಾನೆ. ಸೊ ಆವಾಗ ಅದನ್ನು ಅನುಭವ ಮಾಡಿದ್ದಾನೆ ಭಗವಂತ. ಎಲ್ಲ ವಿಧವಾದ ಸ್ಫೂರ್ತಿಗಳನ್ನು, ಇಂದ್ರಿಯಗಳ ಪ್ರಚೋದನೆಯನ್ನು ಕೊಡುವವನು ಇದೇ ನಮಗೆ ಕೇನೋಪನಿಷತ್ತಲ್ಲಿ ಬರುವಂತಹ ವಚನವೂ ಹಾಗೆ ಇದೆ. ಯಾರಾದರೆ ಎಲ್ಲ ಇಂದ್ರಿಯಗಳು, ಮನಸ್ಸು ಎಲ್ಲವೂ ಕೂಡ ಪ್ರೇರಿತವಾಗತ್ತೋ ಅಂತಹ ಭಗವಂತನ ಧ್ಯಾನ ಮಾಡಬೇಕು ಅಂತ ಹೇಳಿ ಆ ಉಪನಿಷತ್ನಲ್ಲದೇ ಮಾತು ಬರುತ್ತೆ. ಆ ಅದೇ ಭಾವವನ್ನು ಇಲ್ಲಿ ಧ್ರುವನು ಅತ್ಯಂತ ಭಕ್ತಿ ಭಾವದಿಂದ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಯಹ ಯಾವ ಭಗವಂತನಾದರೆ ಅಂತಹ ಪ್ರವಿಶ್ಯ ನಮ್ಮ ಒಳಗೆ ಪ್ರವೇಶ ಮಾಡಿ, ಇಲ್ಲ ಅಂತಹ ಎಲ್ಲರ ಒಳಗೂ ಪ್ರವೇಶ ಮಾಡಿ, ಜಗತ್ತಿನ ಎಲ್ಲ ಜೀವರ ಒಳಗೂ ಪ್ರವೇಶ ಮಾಡಿ, ಜಗತ್ತಿನಲ್ಲಿರುವ ಸಮಸ್ತ ವಸ್ತುಗಳಲ್ಲಿಯೂ, ಜಡ ಚೇತನ ಎಲ್ಲ ವಸ್ತುಗಳಲ್ಲಿಯೂ ಅಷ್ಟೇ ಅಲ್ಲದೆ ಕಣ್ಣಿಗೆ ಕಾಣಿಸುವ ಜಡ ಚೇತನ ವಸ್ತುಗಳು ಮಾತ್ರವಲ್ಲ, ಭಾವಗಳು ಥಾಟ್ಸ್ ನಲ್ಲಿ ಕಣ್ಣಿಗೆ ಕಾಣಿಸದೇ ಇರುವಂತಹ ವಸ್ತುಗಳು, ಅಂತಹ ವಸ್ತುಗಳಲ್ಲಿ ಪಂಚಭೂತಗಳಲ್ಲಿಯೂ ಕೂಡ ಆಕಾಶದಲ್ಲಿಯೂ ಎಲ್ಲ ಕಡೆನೂ ವ್ಯಾಪ್ತನ, ಎಲ್ಲದರ ಒಳಗೂ ಪ್ರವೇಶ ಮಾಡಿದ್ದಾನೆ. ಈ ಬ್ರಹ್ಮಾಂಡದ ಒಳಗೆ ಪ್ರತಿ ಒಂದ ವಸ್ತು, ಪ್ರಪಂಚದಲ್ಲಿರುವ ಪ್ರತಿ ಒಂದು ವಸ್ತುಗಳಿಗೆ ಪ್ರವೇಶ ಮಾಡಿದ್ದಾನೆ. ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತು ಒಳಗೂ ಪ್ರವೇಶ ಮಾಡಿದ್ದಾನೆ. ಹೀಗೆ ಎಲ್ಲದರ ಒಳಗೂ ಪ್ರವೇಶ ಮಾಡಿ ಪ್ರವೇಶ ಮಾಡಿದಂತಹ ಭಗವಂತನೇನು ಮಾಡಿದ್ದಾನೆ, ಮಮ ವಾಚಂ ಇಮಾಂ ಪ್ರಸುಪ್ತಾಂ, ಪ್ರಸುಪ್ತಾಂ ಮಮ ವಾಚಂ ಇಮಾಂ, ಇಮಾಂ ಪ್ರಸುಪ್ತಾಂ ಮಮ ವಾಚಂ, ಇಮಾಂ ವಾಚಂ ನನ್ನ ಈ ಮಾತನ್ನ ಶಕ್ತಿ, ಮಾತು ಅಲ್ಲ ಮಾತಿನ ಶಕ್ತಿ, ಮಾತಾಡುವ ಶಕ್ತಿ ಅಂದ್ರೆ ವಾಗೀಂದ್ರಿಯವನ್ನು ಅದು ಹೇಗಿದೆ, ಪ್ರಸುಪ್ತಾಂ ಸುಪ್ತಾಂ ಪ್ರಸುಪ್ತಾಂ ಪ್ರಕರ್ಷೇನ ಸುಪ್ಸುಪ್ತ ಅಂದ್ರೆ ಮಲಗಿರುವುದು, ಅಂದ್ರೆ ಅದು ಯಾವ ಕಾರ್ಯವೂ ಮಾಡದೆ ಸುಮ್ಮನೆ ಇತ್ತು, ಪ್ರಸುಪ್ತ ಚೆನ್ನಾಗಿ ಮಲಗಿರುವಂತಹ, ಯಾವ ಏನು ಕಾರ್ಯವನ್ನು ಮಾಡದೇ ಇರುವಂತಹ ಈ ವಾಕ್ಕನ್ನುವ ಇಂದ್ರಿಯ ಯಾವ್ದಿದು ಅದು ನನ್ನಲ್ಲಿ ಮಲಗಿತ್ತು. ಅಂತಹ ವಾಗೀಂದ್ರಿಯವನ್ನು ಪ್ರಚೋದನಗೊಳಿಸಿದ್ದಾನೆ. ನನ್ನ ಬಾಯಿ ಒಳಗೆ ಬರುವ ಪ್ರತಿ ಒಂದು ಮಾತು ಅವನು ನುಡಿಸಿದರೆ ನುಡಿಯುವಂತಹದ್ದು, ಮಾತಾಡಿಸಿದರೆ ಮಾತಾಡುವಂತಹದ್ದು, ಮಾಡಿ ಮಾಡಿಸುವ ಅನ್ನುವ ಭಾವನೆಯನ್ನು ಚೆನ್ನಾಗಿ ಅರಿದವನಾಗಿ ಧ್ರುವ ಮಹಾರಾಜ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನನ್ನ ವಾಗೀಂದ್ರಿಯವನ್ನು ಅವನೇ ಪ್ರಚೋದನ ಮಾಡಿಸುತ್ತಾನೆ, ಯಾವಾಗಲೂ ಮಾಡಿಸುವವನು ಅವನೇ ಅನ್ನುವ ಭಾವನೆಯನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸಂಜೀವಯತಿ ಅಖಿಲ ಶಕ್ತಿ ದರಹ ಸ್ವಧಾಮ್ನ, ಸ್ವಧಾಮ್ನ ತನ್ನದೇ ಆದ ರೂಪಗಳು, ತನ್ನದೇ ಆದ ಇಚ್ಛೆಯಿಂದ, ತನ್ನದೇ ಆದ ಭಾವನೆಗಳಿಂದ ಸ್ವತಂತ್ರನಾದ ಅವನು ಸ್ವಧಾಮ್ನ ತನ್ನ ರೂಪಗಳಿಂದಲೇ ಸಂಜೀವಯತಿ ಅಖಿಲ ಶಕ್ತಿ ಧರಹ, ಸಂಜೀವಯತಿ ಸಮ್ಯಕ್ ಜೀವಯತಿ ಎಲ್ಲವನ್ನು ಉತ್ತೇಜಗೊಳಿಸುತ್ತಾನೆ, ಜೀವಂತ ಮಾಡ್ತಾನೆ. ಅಖಿಲ ಶಕ್ತಿ ಧರಹ ಸಮಸ್ತ ಶಕ್ತಿಗಳು ಅವನೇ ಧಾರಣೆ ಮಾಡಿದ್ದಾನೆ, ಎಲ್ಲ ಸರ್ವಶಕ್ತಿ ಧಾರಕನಾದವನು ಅವನೇ. ಸಂಜೀವಯತಿ ಅಖಿಲ ಶಕ್ತಿಧರಹ ಸಮಸ್ತ ಶಕ್ತಿಗಳನ್ನು ಧಾರಣೆ ಮಾಡಿದಂತಹ ಆ ಭಗವಂತನು ಸಂಜೀವಯತಿ ಸಮ್ಯಕ್ ಜೀವಯತಿ ಎಲ್ಲವನ್ನು ಜೀವನಗೊಳಿಸುತ್ತಾನೆ, ಉತ್ತೇಜಪಡಿಸುತ್ತಾನೆ, ಅವೆಲ್ಲವೂ ಫಂಕ್ಷನ್ ಮಾಡುವಂತೆ ಅವನೇ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಧ್ರುವ. ಅಷ್ಟೇ ಅಲ್ಲದೆ ಇನ್ನೂ ಹೇಳ್ತಾ ಇದ್ದಾನೆ, ಅನ್ಯಾಂಶ್ಚ ಅಂದ್ರೆ
ಈ ಇಷ್ಟೇ ಹೇಳಿದ್ದಾನೆ. ವಾಕ್ ಇಂದ್ರಿಯ ಆಮೇಲೆ ಮಿಕ್ಕ ಇಂದ್ರಿಯಗಳು ಆಟೋಮ್ಯಾಟಿಕ್ ಆಗಿ ಇಂಪ್ಲೈಡ್, ಮಾತಾಡಿಸುತ್ತಾ ಇದ್ದಾನೆ. ವಾಗಿಂದ್ರಿಯನ್ನು ಪ್ರಚೋದನೆಗೊಳಿಸಿದ್ದಾನೆ ಅಂದ್ರೆ ಹಾಗೆ ತದ್ವತೇವ ಎಲ್ಲ ಇಂದ್ರಿಯಗಳು ಸಮಸ್ತ ಜ್ಞಾನೇಂದ್ರಿಯಗಳು ಕಣ್ಣು ಮೂಗು ಕಿವಿ ಶ್ರವಣೇಂದ್ರಿಯವು ಎಲ್ಲ ಇಂದ್ರಿಯ ಕೂಡ ಭಗವಂತ ಸ್ಪರ್ಶೇಂದ್ರಿಯ ಆಗಲಿ ರಸನೇಂದ್ರಿಯ ಎಲ್ಲವನ್ನೂ ಅವನು ಪ್ರಚೋದನೆಗೊಳಿಸುತ್ತಾನೆ. ಈಗ ಸ್ತೋತ್ರ ಮಾಡ್ತಾ ಇದ್ದಾನಾದ ಕಾರಣದಿಂದ ಧ್ರುವ ವಾಗೇಂದ್ರಿಯವನ್ನು ಮುಖ್ಯವಾಗಿ ಮೆನ್ಷನ್ ಮಾಡಿದ್ದಾನೆ. ಆದ್ದರಿಂದ ಎಲ್ಲ ಜ್ಞಾನೇಂದ್ರಿಯಗಳನ್ನು ತಗೋಬೇಕು. ಅಷ್ಟೇ ಅಲ್ಲದೆ ಸಮಸ್ತ ಶಕ್ತಿಯನ್ನು ಅವನು ಧರಿಸಿದ್ದಾನಂತ ಹೇಳುವ ಮೂಲಕವಾಗಿಯೂ ಇನ್ನೊಂದು ಸೂಚನೆ ಮಾಡ್ತಾ ಇದ್ದಾರೆ. ಅನ್ಯಾಶ್ಚ ಬೇರೆಯದಾದಂತಹ ಅಂದ್ರೆ ಜ್ಞಾನೇಂದ್ರಿಯಗಳು ಮಾತ್ರವಲ್ಲ ಕರ್ಮೇಂದ್ರಿಯರು ಕೂಡ. ಎಂತಹ ಕರ್ಮೇಂದ್ರಿಯಗಳು? ಹಸ್ತ ಚರಣ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಹಸ್ತ ಚರಣಗಳು. ಆಮೇಲೆ ಮೇಲೆ ವಾಗಿಂದ್ರಿಯನ್ನು ಹೇಳಿದ್ದಾರೆ, ಶ್ರವಣತ್ವಗಾದೀನ್. ಸೊ ಮತ್ತು ಜ್ಞಾನೇಂದ್ರಿಯ ಮಿಕ್ಕ ಜ್ಞಾನೇಂದ್ರಿಯಗಳು ಯಾವ್ದು ಅದನ್ನು ಹೇಳ್ತಾ ಇದ್ದಾರೆ. ಕೈಗಳು ಕಾಳುಗಳು ಅನ್ನುವಂತಹ ಕರ್ಮೇಂದ್ರಿಯಗಳು ಹಾಗೆ ಹೇಳುವುದರ ಮೂಲಕವಾಗಿ ಮಿಕ್ಕ ಕರ್ಮೇಂದ್ರಿಯಗಳನ್ನು ನಾವು ತಗೋಬೇಕು. ಇದು ಉಪಲಕ್ಷಣತೆ. ಹಾಗೆ ವಾಗಿಂದ್ರಿಯ ಮೇಲೆ ಹೇಳಿದ್ದಾರೆ ಮಿತ್ತು ಶ್ರವಣ ತ್ವಕ್. ಶ್ರವಣ ಅಂದ್ರೆ ಕೇಳುವ ಇಂದ್ರಿಯ, ಕಿವಿಗಳಿಂದ ನಾವು ಕೇಳುವ ಶಕ್ತಿ ಭಗವಂತ ಕೊಟ್ಟರೆ ಇದೆ, ಕೊಡದಿದ್ದರೆ ಇಲ್ಲ. ಅದಕ್ಕೆ ಶ್ರವಣೇಂದ್ರಿಯವನ್ನು ಅವನೇ ಪ್ರಚೋದನೆಗೊಳಿಸುತ್ತಾನೆ. ತ್ವಕ್ ಅಂದ್ರೆ ಚರ್ಮ, ಚರ್ಮೇಂದ್ರಿಯ ಸ್ಪರ್ಶ. ಈ ಚರ್ಮೇಂದ್ರಿಯದಿಂದ ನಮಗೆ ಸ್ಪರ್ಶ ಆಗಬೇಕು, ಸ್ಪರ್ಶದ ಜ್ಞಾನ ಬರಬೇಕಂದ್ರೆ ಅವನು ಕೊಟ್ಟರೆ ಇದೆ, ಕೊಡದಿದ್ದರೆ ಇಲ್ಲ. ಸ್ಪರ್ಶೇಂದ್ರಿಯವನ್ನು ಅವನೇ ಪ್ರಚೋದನೆಗೊಳಿಸುತ್ತಾನೆ. ಅಂತಹ ಪ್ರಾಣಗಳನ್ನು ಕೂಡ ಅವನೇ, ನಮ್ಮ ಒಳಗಿರುವ ಪ್ರಾಣವನ್ನು ಕೂಡ ಅವನೇ ಪ್ರಚೋದನ. ಪ್ರಾಣಶಕ್ತಿ ಕೊಡುವವನವನೇ, ಪ್ರಾಣದೇವರಿಗೂ ಪ್ರಾಣಶಕ್ತಿ ಕೊಡುವವನು. ನಮಗೆ ಪ್ರಾಣಶಕ್ತಿ ಕೊಡುವ ಪ್ರಾಣದೇವರಿಗೂ ಪ್ರಾಣಶಕ್ತಿ ಕೊಡ್ತಾನೆ, ನಮ್ಮೆಲ್ಲರಿಗೂ ಪ್ರಾಣಶಕ್ತಿ ಕೊಡ್ತಾನೆ. ಎಲ್ಲರಿಗೂ ಪ್ರಾಣಶಕ್ತಿಗಳನ್ನು ಕೊಡುವಂತಹ ಆ ಭಗವಂತ ಪ್ರಾಣಾನಪಿ ಅವನೇ ಪ್ರಸುಪ್ತಾಂ ಸಂಜೀವೇತಿ. ಸಂಜೀವೇತಿ ಅನ್ನೋದು ಎಲ್ಲದಕ್ಕೂ ಹಾಕೋಬೇಕು. ಮಮ ಪ್ರಸುಪ್ತಾಂ ವಾಚಂ ಇಮಾಂ ಸಂಜೀವಯತಿ, ಅಖಿಲ ಶಕ್ತಿ ತರಹ ಸಂಜೀವಯತಿ. ಹಸ್ತಚರಣ ಶ್ರವಣ ತ್ವಗಾದೀನ್ ಸಂಜೀವಯತಿ, ಪ್ರಾಣಾನ್ ಸಂಜೀವೇತಿ. ಪ್ರಾಣಗಳನ್ನು ಕೂಡ ಸಂಜೀವಂತಗೊಳಿಸುವವನು, ಅದನ್ನು ಹೊರಗೆ ಬರುವಂತೆ ಮಾಡುವವನು, ಅದು ಫಂಕ್ಷನ್ ಮಾಡುವಂತೆ ಮಾಡುವನಾದ ಕಾರಣದಿಂದ ಆ ಪ್ರಾಣಗಳನ್ನು ಕೂಡ ಪ್ರಚೋದನೆ ಮಾಡುವಂತಹ ಪ್ರಾಣ ಅಂತ ಹೇಳಿದನೆ. ಅನ ಅಂತ ಹೇಳಿ ಪ್ರಕಶ್ಯೇನ ಅನಚೇಷ್ಟಾಯಾಮ್, ಎಲ್ಲ ಚೇಷ್ಟೆಗಳು ಎಲ್ಲ ವ್ಯಾಪಾರಗಳು, ಇಂದ್ರಿಯ ವ್ಯಾಪಾರಗಳು, ದೇಹ ವ್ಯಾಪಾರಗಳು ಎಲ್ಲವನ್ನು ಕೂಡ ಮಾಡುವವನು, ಮಾಡಿ ಮಾಡಿಸುವವನು, ಸ್ವತಂತ್ರನಾಗಿ ಅವನು ಮಾಡ್ತಾನೆ. ನಮ್ಮೊಳಗಿದ್ದು ನಮ್ಮಿಂದ ಮಾಡಿಸುತ್ತಾನೆ. ಆ ಕಾರಣದಿಂದ ಅಂತಹ ಸರ್ವಶಕ್ತಿಧರನಾದ ಆ ಭಗವಂತನಿಗೆ ಭಗವತೆ ಪುರುಷಾಯ ತುಭ್ಯಂ ನಮಃ ಅಂತೇಳಿ, ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಏ ಪರಮ ಪುರುಷನಾದ ಪುರಿ ಸೇತೆ, ನಮ್ಮ ಎಲ್ಲರ ದೇಹದ ಒಳಗೂ ನೆಲೆಸಿರುವ ಭಗವಂತನೇ, ತುಭ್ಯಂ ನಿನಗೆ ಭಗವತೆ, ಷಡ್ಗುಣ ಸಂಪನ್ನನಾದ ಭಗವಂತನೇ ನಮಃ, ನಿನಗೆ ನಮಸ್ಕಾರವು ಅಂತೇಳಿ ಧ್ರುವ ಆ ಭಗವಂತನಿಗೆ ತನ್ನನ್ನು ತಾನೇ ಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ದೇವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಹೀಗೆ ಇದು ಧ್ರುವ ಮಾಡಿದಂತಹ ಶ್ಲೋಕ. ನಾವು ಇಲ್ಲಿಗೆ ಇವತ್ತನ್ನು ನಿಲ್ಲಿಸೋಣ. ಸೊ ನೆಕ್ಸ್ಟ್ ಶ್ಲೋಕದಲ್ಲಿ ಈ ಮುಂಚೆ ಹೇಳಿದಂತಹ ಶ್ಲೋಕಗಳು ಮೂರನೇ ಅಧ್ಯಾಯದಲ್ಲಿ, ಮೂರನೇ ಸ್ಕಂದದಲ್ಲಿ 29ನೇ ಅಧ್ಯಾಯದಲ್ಲಿ ಬರುವಂತಹ 21-22 ಶ್ಲೋಕಗಳು ಕಪಿಲ ಗೀತೆಯಲ್ಲಿ ಬರುವಂತಹದ್ದು. ಧ್ರುವ ಹೇಳಿದಂತಹದ್ದು ಅದು ಮೂರನೇ ಅದು 4ನೇ ಸ್ಕಂದದಲ್ಲಿ 10ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕ ಯುವಂತ ಪ್ರವಿಷ್ಯ ಅನ್ನೋದು. ಇದು ಧ್ರುವ ಹೇಳಿದಂತಹ ಧ್ರುವ ಚರಿತ್ರೆ 4ನೇ ಸ್ಕಂದದಲ್ಲಿ ಬರುತ್ತೆ. ಕಪಿಲ ಗೀತೆ 3ನೇ ಸ್ಕಂದದಲ್ಲಿ ಬರುತ್ತೆ. ಆ 4ನೇ ಸ್ಕಂದದಲ್ಲಿ ಇರುವಂತಹದ್ದು 10ನೇ ಶ್ಲೋಕ, ಅದನ್ನು 10ನೇ ಅಧ್ಯಾಯದ ಶ್ಲೋಕವನ್ನು 6ನೇ ಶ್ಲೋಕವನ್ನು ಅದು ನೋಡಿದ್ದೀವಿ. ಅದಾದ ಮೇಲೆ ಅದೇ 4ನೇ ಸ್ಕಂದದಲ್ಲಿಯೇ 10ನೇ ಅಧ್ಯಾಯದಲ್ಲಿಯೇ ಬರುವಂತಹ 16ನೇ ಶ್ಲೋಕ, ಯಸ್ಮಿನ್ ವಿರುದ್ಧ ಗತಿಯೋ ಫಿನಿಶಂ ಪತಂತಿ ವಿದ್ಯಾದಯೋ ವಿಧಶಕ್ತಿಯ ಆನುಪೂರ್ವ್ಯಾತ್ ತದ್ಧಮ್ಮ ವಿಶ್ವಭವಮೇಕಮವಿಶ್ವಮಾದ್ಯಂ ಆನಂದ ಮಾತ್ರ ವಿಕಾರ ಮಹಂ ಪ್ರಪದ್ಯೆ. ಇದು ಕೂಡ ಧ್ರುವ ಮಾಡಿದಂತಹ ಕೀರ್ತನೆಯಲ್ಲಿ ಬರುವಂತಹದ್ದು. ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಶಿಕ್ಷಣಾರ್ಥ ಮಸ್ತು. ಕಾಯಿನ ವಾಚ ಮನಸ್ಸೇಂದಿರುವ ಬುದ್ಧಿಯಾತ್ಮನಾವ ಮನಸ್ಸು ಸ್ವಭಾವಾತ್ ಕರೋಮಿ ಇತ್ಯಸ್ಯ ಕಾಮ ಪ್ರಶ್ನೆ ಶ್ರೀಮನ್ನಾರಾಯಣ ಸ್ವಾಮ್ಯಾಮಿ. ಶಿಕ್ಷಣಾರ್ಪಣ ಮಸ್ತು.